ಪಾಠ ಎಂಟು. ಕೆಟ್ಟ ಸಂಗತಿಗಳು ನಡೆಯುವಂತೆ ದೇವರೇಕೆ ಬಿಟ್ಟಿದ್ದಾನೆ? ಒಂದು. ಪ್ರಪಂಚದಲ್ಲಿ ಕೆಟ್ಟ ಸಂಗತಿ ಹೇಗೆ ಆರಂಭವಾಯಿತು? ಸೈತಾನನು ಮೊದಮೊದಲು ಸುಳ್ಳು ಹೇಳಿದಾಗ ಆರಂಭವಾಯಿತು. ಅವನೊಬ್ಬ ಪರಿಪೂರ್ಣ ದೇವದೂತನಾಗಿದ್ದನು, ಆದರೆ ಸತ್ಯದಲ್ಲಿ ನೆಲೆ ನಿಲ್ಲಲಿಲ್ಲ. ಕಾರಣ, ಅವನಲ್ಲಿ ಮೊಳಕೆಯೊಡೆದ ದುರಾಶೆ. ಜನರು ದೇವರನ್ನಲ್ಲ, ತನ್ನನ್ನು ಆರಾಧಿಸಬೇಕೆಂಬ ವಾಂಛೆ ಅವನಲ್ಲಿ ಬೆಳೆಯಿತು. ಅದನ್ನು ಸಾಧಿಸಲು ಪ್ರಪ್ರಥಮ ಸ್ತ್ರೀಯಾದ ಹವ್ವಳನ್ನು ವಂಚಿಸಿದನು. ಆಕೆಗೆ ದೇವರ ಕುರಿತು ಸುಳ್ಳು ಹೇಳಿದನು. ದೇವರನ್ನು ನಂಬದೆ ತನ್ನನ್ನು ನಂಬುವಂತೆ ಮಾಡಿದನು. ಹವ್ವಳ ಗಂಡ ಆದಾಮ ಸಹ ಆಕೆಯೊಂದಿಗೆ ಸೇರಿ ದೇವರ ಮಾತನ್ನು ಉಲ್ಲಂಘಿಸಿದನು. ಅವನ ಈ ಆಯ್ಕೆಯಿಂದಾಗಿ ಮನುಷ್ಯರಿಗೆ ಕಷ್ಟ ಹಾಗೂ ಮರಣ ಬಂತು.
ಆದಿಕಾಂಡ 3:1-6 ಹೇಳುತ್ತದೆ, ಯಹೋವ ದೇವರು ಉಂಟುಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ, ನೋಡುವುದಕ್ಕೆ ರಮ್ಯವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ವಚನ 19 ಹೇಳುತ್ತದೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು.
ದೇವರ ಮಾತನ್ನು ಉಲ್ಲಂಘಿಸುವಂತೆ ಹವ್ವಳಿಗೆ ಕುಮ್ಮಕ್ಕು ನೀಡುವ ಮೂಲಕ ಸೈತಾನನು ದೇವರ ಪರಮಾಧಿಕಾರ ಅಥವಾ ಆಳುವ ಹಕ್ಕನ್ನು ಪ್ರತಿಭಟಿಸಲು ಆರಂಭಿಸಿದನು. ಸೈತಾನನ ಈ ಪ್ರತಿಭಟನೆಗೆ ಪ್ರಪಂಚದ ಬಹುಪಾಲು ಜನ ಕೈಜೋಡಿಸಿ ದೇವರ ಆಳ್ವಿಕೆಯನ್ನು ತಿರಸ್ಕರಿಸಿದರು. ಹೀಗೆ ಸೈತಾನ ಈ ಲೋಕದ ಅಧಿಪತಿ ಆದನು.
ಯೋಹಾನ 14:30 ಹೇಳುತ್ತದೆ, ಇನ್ನು ಮುಂದೆ ನಾನು ನಿಮ್ಮೊಂದಿಗೆ ಹೆಚ್ಚು ಮಾತುಗಳನ್ನು ಆಡುವುದಿಲ್ಲ, ಏಕೆಂದರೆ ಈ ಲೋಕದ ಅಧಿಪತಿಯು ಬರುತ್ತಿದ್ದಾನೆ, ಅವನಿಗೆ ನನ್ನ ಮೇಲೆ ಹಿಡಿತವಿಲ್ಲ. 1 ಯೋಹಾನ 5:19 ಹೇಳುತ್ತದೆ, ನಾವು ದೇವರಿಂದ ಹುಟ್ಟಿದವರೆಂದು, ಆದರೆ ಇಡೀ ಲೋಕವು ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ತಿಳಿದಿದೆ.
2. ದೇವರು ಮಾಡಿದ ಸೃಷ್ಟಿಯಲ್ಲಿ ಏನಾದರೂ ಲೋಪವಿತ್ತೇ? ಖಂಡಿತ ಇಲ್ಲ. ದೇವರು ಮಾಡಿದ ಸೃಷ್ಟಿಯಲ್ಲಿ ಲೋಪದೋಷ ಎನ್ನುವುದೇ ಇರಲಿಲ್ಲ. ತನ್ನ ಮಾತನ್ನು ಪಾಲಿಸುವಂಥ ಪರಿಪೂರ್ಣ ಮನಸ್ಥಿತಿಯನ್ನು ದೇವರು ಮನುಷ್ಯರಿಗೆ ಹಾಗೂ ದೇವದೂತರಿಗೆ ಕೊಟ್ಟಿದ್ದನು. ಕೆಟ್ಟ ವಿಷಯಗಳನ್ನು ಮಾಡುವಂತೆ ಆತನೆಂದೂ ಯಾರನ್ನೂ ಪ್ರೇರೇಪಿಸುವುದಿಲ್ಲ. ಒಳ್ಳೆಯದನ್ನು ಮಾಡಬೇಕೋ ಕೆಟ್ಟದನ್ನು ಮಾಡಬೇಕೋ ಎಂಬ ಆಯ್ಕೆ ಸ್ವತಃ ನಮ್ಮದಾಗಿದೆ. ನಮಗಿರುವ ಈ ಆಯ್ಕೆಯ ಸ್ವಾತಂತ್ರ್ಯ ನಾವು ದೇವರನ್ನು ಪ್ರೀತಿಸುತ್ತೇವೋ ಇಲ್ಲವೋ ಎಂದು ತೋರಿಸಲು ಅವಕಾಶ ನೀಡುತ್ತದೆ.
ಯಾಕೋಬ 1:13-15 ಹೇಳುತ್ತದೆ, ಪರೀಕ್ಷೆಗೆ ಒಳಪಡುವಾಗ ನಾನು ದೇವರಿಂದ ಪರೀಕ್ಷಿಸಲ್ಪಡುತ್ತಿದ್ದೇನೆ ಎಂದು ಯಾವನೂ ಹೇಳದಿರಲಿ, ಏಕೆಂದರೆ ಕೆಟ್ಟ ಸಂಗತಿಗಳಿಂದ ದೇವರನ್ನು ಪರೀಕ್ಷಿಸಲು ಸಾಧ್ಯವೂ ಇಲ್ಲ, ಆತನು ತಾನೇ ಯಾರನ್ನು ಪರೀಕ್ಷಿಸುವುದೂ ಇಲ್ಲ. ಆದರೆ ಪ್ರತಿಯೊಬ್ಬನು ತನ್ನ ಸ್ವಂತ ಆಶೆಯಿಂದ ಸೆಳೆಯಲ್ಪಟ್ಟು ಮರುಳುಗೊಳಿಸಲ್ಪಟ್ಟವನಾಗಿ ಪರೀಕ್ಷಿಸಲ್ಪಡುತ್ತಾನೆ. ಬಳಿಕ ಆಶೆಯು ಬಸುರಾದಾಗ ಪಾಪವನ್ನು ಹೆರುತ್ತದೆ. ಅಂತೆಯೇ ಪಾಪವು ಮಾಡಿ ಮುಗಿಸಲ್ಪಟ್ಟಾಗ ಮರಣವನ್ನು ಉಂಟುಮಾಡುತ್ತದೆ. 1 ಯೋಹಾನ 5:3 ಹೇಳುತ್ತದೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆದರೂ ಆತನ ಆಜ್ಞೆಗಳು ಭಾರವಾದವುಗಳಲ್ಲ.
3. ಕೆಟ್ಟ ಸಂಗತಿ ನಡೆಯುವಂತೆ ದೇವರೇಕೆ ಇಷ್ಟು ಕಾಲ ಬಿಟ್ಟಿದ್ದಾನೆ? ತನ್ನ ಪರಮಾಧಿಕಾರದ ವಿರುದ್ಧ ಎದ್ದಿರುವ ಪ್ರತಿಭಟನೆ ಇಷ್ಟು ದೀರ್ಘಕಾಲ ಮುಂದುವರಿಯುವಂತೆ ದೇವರು ಬಿಟ್ಟಿರಲು ಕಾರಣವಿದೆ. ಏನೆಂದರೆ, ತನ್ನ ನೆರವಿಲ್ಲದೆ ಮಾಡುವ ಯಾವ ಆಳ್ವಿಕೆಯು ಮಾನವರಿಗೆ ಪ್ರಯೋಜನ ತರದು ಎನ್ನುವುದನ್ನು ರುಜುಪಡಿಸುವುದಕ್ಕಾಗಿಯೇ. ಮಾನವನ ಸೃಷ್ಟಿಯಾಗಿ ಗತಿಸಿರುವ ಈ 6,000 ವರ್ಷಗಳ ಚರಿತ್ರೆ ಅದನ್ನು ರುಜುಪಡಿಸಿದೆ. ಯುದ್ಧ, ಅನ್ಯಾಯ, ಪಾತಕ ಕಾಯಿಲೆಗಳನ್ನು ಅಳಿಸಿಹಾಕಲು ಯಾವ ಮಾನವ ಸರ್ಕಾರಗಳಿಂದಲೂ ಸಾಧ್ಯವಾಗಿಲ್ಲ.
ಎರೆಮೀಯ 10:23 ಹೇಳುತ್ತದೆ, ಯಹೋವನೆ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆ ನೀಡಲಾರನು. ರೋಮನ್ನರಿಗೆ 9:17 ಹೇಳುತ್ತದೆ, ಶಾಸ್ತ್ರಗ್ರಂಥವು ಫರೋಹನಿಗೆ, ನಾನು ನಿನಗೆ ನನ್ನ ಶಕ್ತಿಯನ್ನು ತೋರಿಸುವಂತೆ ಮತ್ತು ನನ್ನ ನಾಮವು ಭೂಮ್ಯಾದ್ಯಂತ ಪ್ರಕಟಿಸಲ್ಪಡುವಂತೆ ನಿನ್ನನ್ನು ಉಳಿಯುವಂತೆ ಬಿಟ್ಟಿದ್ದೇನೆ ಎಂದು ಹೇಳಿತು.
ಆದರೆ ದೇವರ ಆಳ್ವಿಕೆ ಮನುಷ್ಯರಿಗೆ ಊಹಿಸಲಾಗದಷ್ಟು ಪ್ರಯೋಜನ ತರುತ್ತದೆ. ಇನ್ನು ಕೊಂಚ ಸಮಯವಷ್ಟೇ, ಯಹೋವ ದೇವರು ಮಾನವ ಸರ್ಕಾರಗಳನ್ನು ನಾಶ ಮಾಡುವನು. ದೇವರ ಆಳ್ವಿಕೆಗೆ ಬೆಂಬಲ ನೀಡುವವರು ಮಾತ್ರ ಈ ಭೂಮಿಯಲ್ಲಿ ಶಾಶ್ವತವಾಗಿ ಜೀವಿಸುವರು.
ದಾನಿಯೇಲ 2:44 ಹೇಳುತ್ತದೆ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು.
4. ದೇವರು ಇಷ್ಟು ಕಾಲ ಸಹನೆಯಿಂದ ಇರುವುದು ನಮಗೆ ಯಾವ ಸದವಕಾಶ ಕೊಡುತ್ತದೆ? ಮನುಷ್ಯರು ಯಹೋವ ದೇವರನ್ನು ಆರಾಧಿಸುವುದು ಪ್ರೀತಿಯಿಂದಲ್ಲ, ಸ್ವಾರ್ಥ ಲಾಭಕ್ಕಾಗಿ ಎಂದು ಸೈತಾನ ವಾದಿಸುತ್ತಾನೆ. ಆದರೆ ಅದು ಸುಳ್ಳೆಂದು ರುಜುಪಡಿಸಲು ದೇವರ ದೀರ್ಘ ಸಹನೆ ನಮಗೆ ಅವಕಾಶ ಕೊಡುತ್ತದೆ. ನಾವು ದೇವರ ಆಳ್ವಿಕೆಯನ್ನು ಬೆಂಬಲಿಸುತ್ತೇವಾ ಇಲ್ಲವೇ ಮಾನವ ಆಳ್ವಿಕೆಯನ್ನು ಬೆಂಬಲಿಸುತ್ತೇವಾ ಎಂದು ಆಯ್ಕೆ ಮಾಡಬೇಕು. ನಮ್ಮ ಆಯ್ಕೆ ಏನಾಗಿದೆ ಎನ್ನುವುದನ್ನು ನಮ್ಮ ಜೀವನ ರೀತಿಯಲ್ಲಿ ತೋರಿಸಬಹುದು.
ಯೋಬ 1:8-12 ಹೇಳುತ್ತದೆ, ಆಗ ಯಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೇ ಇಟ್ಟಿದ್ದಾನೋ? ನೀನು ಅವನಿಗೂ, ಅವನ ಮನೆಗೂ, ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸ್ವತ್ತನ್ನೆಲ್ಲಾ ಅಳಿಸಿಬಿಡು. ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು. ಯಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಜ್ಞಾನೋಕ್ತಿ 27:11 ಹೇಳುತ್ತದೆ, ಮಗನೇ, ಜ್ಞಾನವನ್ನು ಪಡೆದುಕೊಂಡು ನನ್ನ ಮನಸ್ಸನ್ನು ಸಂತೋಷಪಡಿಸು, ಹಾಗಾದರೆ ನನ್ನನ್ನು ದೂರುವವನಿಗೆ ನಾನು ಉತ್ತರ ಕೊಡಲಾಗುವುದು.
5. ದೇವರ ಆಳ್ವಿಕೆಯನ್ನು ಬೆಂಬಲಿಸಲು ನಾವೇನು ಮಾಡಬೇಕು? ಸೃಷ್ಟಿಕರ್ತ ದೇವರನ್ನು ಸತ್ಯಭಾವದಿಂದ ಆರಾಧಿಸುವುದು ಹೇಗೆಂದು ಬೈಬಲ್ನಿಂದ ಕಲಿತು ಅದೇ ರೀತಿಯಲ್ಲಿ ಆರಾಧಿಸಬೇಕು. ಅದೇ ಸಮಯ ನಾವು ಸೈತಾನನ ಆಳ್ವಿಕೆಯನ್ನು ಬೆಂಬಲಿಸಲೇಬಾರದು. ಅಂದರೆ ಯೇಸುವಿನಂತೆ ನಾವು ಸಹ ಈ ಲೋಕದ ರಾಜಕೀಯ ವಿಷಯಗಳಿಗೆ ಮತ್ತು ಯುದ್ಧಗಳಿಗೆ ಬೆಂಬಲ ನೀಡಬಾರದು.
ಯೋಹಾನ 17:14 ಹೇಳುತ್ತದೆ, ನಾನು ಇವರಿಗೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ, ಆದರೆ ನಾನು ಲೋಕದ ಭಾಗವಾಗಿಲ್ಲದ ಪ್ರಕಾರ ಇವರೂ ಲೋಕದ ಭಾಗವಾಗಿಲ್ಲದ ಕಾರಣ ಲೋಕವು ಇವರನ್ನು ದ್ವೇಷಿಸಿದೆ.
ಅನೈತಿಕತೆ ಮುಂತಾದ ಕೆಟ್ಟ ವಿಷಯಗಳು ತಪ್ಪಲ್ಲವೆಂದು ಸೈತಾನ ಬಿಂಬಿಸುತ್ತಾನೆ. ಅಂಥ ಕೆಟ್ಟ ವಿಷಯಗಳನ್ನು ಮಾಡಲು ನಾವು ಒಪ್ಪದಿದ್ದಾಗ ಕೆಲವು ಬಂಧು ಮಿತ್ರರು ನಮ್ಮನ್ನು ಗೇಲಿ ಮಾಡಬಹುದು, ಒತ್ತಡವನ್ನೂ ಏರಬಹುದು. ಅಂಥ ಸಮಯದಲ್ಲಿ ನಾವು ದೇವರ ಸಲಹೆ ನಿಯಮಗಳನ್ನು ಪಾಲಿಸುವ ಆಯ್ಕೆ ಮಾಡುತ್ತೇವಾ? ದೇವರ ಮಾತನ್ನು ಪಾಲಿಸುವುದಾದರೆ ಮತ್ತು ಆತನನ್ನು ಪ್ರೀತಿಸುವ ಜನರೊಂದಿಗೆ ಒಡನಾಟ ಬೆಳೆಸುವುದಾದರೆ ನಾವು ದೇವರ ಪಕ್ಷವಹಿಸುತ್ತೇವೆ. ಮಾತ್ರವಲ್ಲ, ವಿರೋಧ ಒತ್ತಡ ಎದುರಾದಾಗ ಮಾನವರು ದೇವರ ಮಾತನ್ನು ಕೇಳದೆ ಸ್ವಂತ ಲಾಭ ನೋಡಿಕೊಳ್ಳುತ್ತಾರೆ ಎನ್ನುವ ಸೈತಾನನ ವಾದ ಸುಳ್ಳೆಂದು ನಿರೂಪಿಸುತ್ತೇವೆ.
1 ಕೊರಿಂಥ 6:9 ಹೇಳುತ್ತದೆ, ಅನೀತಿವಂತರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರಾಗಲಿ, ವಿಗ್ರಹಾರಾಧಕರಾಗಲಿ, ವ್ಯಭಿಚಾರಿಗಳಾಗಲಿ, ಅಸ್ವಾಭಾವಿಕ ಲೈಂಗಿಕ ಉದ್ದೇಶಕ್ಕಾಗಿರುವ ಪುರುಷರಾಗಲಿ, ಪುರುಷಗಾಮಿಗಳಾಗಲಿ, ಕಳ್ಳರಾಗಲಿ, ಲೋಭಿಗಳಾಗಲಿ, ಕುಡುಕರಾಗಲಿ, ದೂಷಕರಾಗಲಿ, ಸುಲಿಗೆ ಮಾಡುವವರಾಗಲಿ, ಯಾರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. 1 ಕೊರಿಂಥ 15:33 ಹೇಳುತ್ತದೆ, ಮೋಸ ಹೋಗಬೇಡಿರಿ, ದುಸ್ಸಹವಾಸಗಳು ಸದಾಚಾರಗಳನ್ನು ಕೆಡಿಸುತ್ತವೆ.
ದೇವರಿಗೆ ಮಾನವರ ಮೇಲೆ ಅತೀವ ಪ್ರೀತಿ ಇರುವುದರಿಂದ ಖಂಡಿತ ಕೆಟ್ಟ ಸಂಗತಿಗಳನ್ನು ನಿರ್ಮೂಲನ ಮಾಡುವನು. ಆತನ ಮೇಲೆ ನಂಬಿಕೆಯಿಟ್ಟು ಆತನ ಆಳ್ವಿಕೆಯನ್ನು ಬೆಂಬಲಿಸುವವರು ಇದೇ ಭೂಮಿಯಲ್ಲಿ ಸದಾ ಕಾಲ ಜೀವಿಸುವರು.
ಯೋಹಾನ 3:16 ಹೇಳುತ್ತದೆ, ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದನೆಂದರೆ ಆತನು ತನ್ನ ಏಕೈಕ ಜಾತ ಪುತ್ರನನ್ನು ಕೊಟ್ಟನು, ಅವನಲ್ಲಿ ನಂಬಿಕೆಯಿಡುವ ಯಾವನೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಅವನನ್ನು ಕೊಟ್ಟನು.